ಕ್ರಿಸ್ತನಲ್ಲಿ ಪ್ರಿಯರೇ, ಪುನರುತ್ಥಾನ ಹೊಂದಿದ ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಲೋಕದಲ್ಲಿ ಎಲ್ಲಿ ನೋಡಿದ್ರೂ ಕತ್ತಲು, ಭಯದ ವಾತಾವರಣ, ಮುಂದೆ ನಮ್ಮ ಗತಿ ಏನೋ ಎಂದು ಜನರು ಆತಂಕದಲ್ಲಿದ್ದಾರೆ. ದೇಶ ವಿದೇಶಗಳಲ್ಲಿ, ಕೌಟುಂಬಿಕ ಜೀವನದಲ್ಲಿ, ನಮ್ಮ ಸಭಾ ಜೀವನದಲ್ಲಿ ಅನೇಕ ಬದಲಾವಣೆಗಳಾಗ್ತಾನೇ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದು ಸಾಯ್ತಾ ಇದ್ದಾರೆ. ಆರ್ಥಿಕ ಪರಿಸ್ಥಿತಿಗಳು ಕುಸಿಯುತ್ತಾ ಇದೆ. ಇದನ್ನು ಎದುರಿಸಲು ಅಥವಾ ಇದರಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಾಗುತ್ತಿಲ್ಲ. ಇವೆಲ್ಲವುಗಳ ನಡುವೆಯೂ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸುತ್ತಿದ್ದಾನೆ. ಈ ಸ್ಥಿತಿಯಲ್ಲಿ ಸತ್ಯವೇದ ನಮಗೆ ಏನು ತಿಳಿಸುತ್ತದೆ ಎಂದು ಧ್ಯಾನಿಸಬೇಕಾಗಿದೆ. ಇಸ್ರಾಯೇಲರು ಬಂಧನದಲ್ಲಿದ್ದು ಅನೇಕ ಕಷ್ಟಗಳನ್ನು ಅನುಭವಿಸಿದ ತರುವಾಯ ಕಾನಾನ್ ದೇಶಕ್ಕೆ ಹೋಗಬೇಕಿದ್ದ ಸಮಯ. ಅವರನ್ನು ಅಷ್ಟು ವರ್ಷಗಳ ಕಾಲ ನಾಯಕನಂತೆ ನಡೆಸಿಕೊಂಡು ಬಂದಿದ್ದ ಮೋಶೆ ಸಾಯುವುದಕ್ಕಿಂತ ಮೊದಲು ಇಸ್ರಾಯೇಲಿನ 12 ಕುಲಗಳನ್ನು ಆಶೀರ್ವದಿಸಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡಬಹುದು. ಧರ್ಮೋಪದೇಶ ಕಾಂಡ 33 ಅಧ್ಯಾಯ 24-25 ವಚನದಲ್ಲಿ ಮೋಶೆ ಅಶೇರ್ ಕುಲಕ್ಕೆ ಮಾಡಿದ ವಾಗ್ದಾನದ ಕುರಿತಾಗಿ ನಾವು ನೋಡಬಹುದು. ಅಶೇರ್ ಎಂಬ ಪದದ ಅರ್ಥ ಸಂತೋಷ ಅಥವಾ ಆಶೀರ್ವಾದ. ಈ ಕುಲಕ್ಕೆ ಸೇರಿದ್ದ ನೇಮಿಸಲ್ಪಟ್ಟ ಸ್ಥಳ ಫಲವತ್ತಾದ ಭೂಪ್ರದೇಶ. ಇದರ ಸುತ್ತಲೂ ದೊಡ್ಡ ದೊಡ್ಡ ಪರ್ವತಗಳು ಇದ್ದವು. ಇದರ ನಿಮಿತ್ತವಾಗಿ ಜನರು ಭಯ, ಅಪಾಯ, ಸಂಕಷ್ಟಗಳನ್ನು ಎದುರಿಸಬೇಕಿತ್ತು. ಇವೆಲ್ಲವನ್ನು ಅರಿತುಕೊಂಡಿದ್ದ ಮೋಶೆ ಆ ಕುಲವನ್ನು ಆಶೀರ್ವಾದ ಮಾಡುವಾಗ ಈ ರೀತಿಯಾಗಿ ನುಡಿಯುತ್ತಾನೆ. ನಿಮ್ಮ ಕೋಟೆಯ ಬಾಗಿಲುಗಳಿಗೆ ಕಬ್ಬಿಣದ ಮತ್ತು ತಾಮ್ರದ ಅಗುಳಿಗಳು ಇರುವವು ಎಂದು ಹೇಳ್ತಾನೆ. ಅದನ್ನು 32:25 ವಚನದಲ್ಲಿ ನಾವು ನೋಡಬಹುದು. ಈ ವಾಕ್ಯದ ಮೊದಲನೆಯ ಭಾಗ ಮೂಲ ಭಾಷೆಯಲ್ಲಿ ಹೀಗೆ ಬರೆಯಲಾಗಿದೆ: ದೈ ಶೂಸ್ ಶಾಲ್ ಬಿ ಐಯನ್ ಆ್ಯಂಡ್ ಬ್ರಾಸ್. ದೈ ಶೂಸ್ ಶಾಲ್ ಬಿ ಆಫ್ ಐಯನ್ ಆ್ಯಂಡ್ ಬ್ರಾಸ್, ಅಂದರೆ ನಿಮಗೆ ಕಬ್ಬಿಣದ ಹಾಗೂ ತಾಮ್ರದ ಪಾದರಕ್ಷೆಗಳು ಇರುವವು ಎಂದು. ಈ ಮಾತುಗಳು ನಮ್ಮನ್ನು ಎಷ್ಟು ಬಲಪಡಿಸುತ್ತದೆ ಅಲ್ಲವೋ. ನಾವೆಲ್ಲರೂ ಹಾದು ಹೋಗುತ್ತಿರುವ ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ, ಅಂದರೆ ಈ ಒಂದು ಕೊರೋನಾ ವೈರಸ್ನಿಂದ ನಮಗೆ ಇವತ್ತು ಸುರಕ್ಷತೆ ಬೇಕಾಗಿದೆ, ಭದ್ರತೆ ಬೇಕಾಗಿದೆ. ಇದನ್ನು ನಮಗೆ ಕೊಡಲು ಶಕ್ತನಾಗಿರುವ ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಾಗಾದರೆ ನಮಗೆ ಈ ಕಬ್ಬಿಣದ ಬಾಗಿಲು ಯಾಕೆ ಬೇಕು ಅಥವಾ ಪಾದರಕ್ಷೆಗಳು ಯಾಕೆ ಬೇಕು ಎಂಬುದಾಗಿ ಅರ್ಥ ಮಾಡಿಕೊಳ್ಳೋಣ. ನಮ್ಮಲ್ಲಿ ಪ್ರತಿಯೊಬ್ಬರೂ ಕೆಲಸಕ್ಕೆ, ಮನೆಗೆ ಅಲ್ಲಿರುವಾಗ, ಹೊರಗಡೆ ಹೋಗುವಾಗ, ವ್ಯಾಯಾಮ ಮಾಡುವಾಗ, ಹೀಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಪಾದರಕ್ಷೆಗಳನ್ನು ಬದಲಾಯಿಸ್ತೇವೆ. ಇವೆಲ್ಲೂ ಸಮವಾದ ನೀಟಾದ ದಾರಿಯಲ್ಲಿ ನಡೆಯಲು ಸಹಾಯ ಮಾಡುತ್ತದೆ. ಆದರೆ ಅದನ್ನೇ ಹಾಕಿಕೊಂಡು ಗುಡ್ಡ ಪರ್ವತಗಳನ್ನು ಹತ್ತುತ್ತೇವೆ ಎಂಬುದು ಬಹಳ ಕಷ್ಟ, ಅದು ಸಾಧ್ಯವಿಲ್ಲ. ಅದಕ್ಕೆಂದೇ ತಯಾರಿಸಲ್ಪಟ್ಟ ಶೂಗಳನ್ನು ಉಪಯೋಗಿಸಬೇಕು. ಆಗ ಮಾತ್ರ ನಮ್ಮ ಪಾದಗಳು ಸುರಕ್ಷಿತವಾಗಿರಲು ಸಾಧ್ಯ. ಇದು ಮಾತ್ರವಲ್ಲ, ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆ ತಾಮ್ರದ ಪಾದರಕ್ಷೆಗಳನ್ನು ಧರಿಸ್ತಾ ಇದ್ರು. ರೋಮ್ ರಾಜ್ಯದಲ್ಲಿ ಸೈನಿಕರು ಧರಿಸುತ್ತಿದ್ದ ಪಾದರಕ್ಷೆಗಳ ಅಟ್ಟ ಬಹಳ ದಪ್ಪವಾಗಿರುತ್ತಿತ್ತು. ಇದಕ್ಕೆ ಕಾರಣ, ವೈರಿಗಳ ವಿರುದ್ಧ ಹೋರಾಡಲು ಕಾಲುಗಳಿಗೆ ಬೇಕಾದ ತ್ರಾಣ ಮತ್ತು ಬಲವನ್ನು ಅದು ನೀಡುತ್ತಿತ್ತು. ನಮ್ಮೊಬ್ಬೊಬ್ಬರ ಜೀವನ ಸಹ ಯುದ್ಧ ಭೂಮಿಯಂತೆ. ಒಂದು ದಿನ ಸಂತೋಷವಿದ್ದರೆ ಮತ್ತೊಂದು ದಿನ ಹೋರಾಟವಿರುವುದು ಸಹಜ. ಮುಂದಿನ ದಿನಗಳಲ್ಲಿ ನಾವು ಸೈತಾನನ ವಿರುದ್ಧವಾಗಿ ಹೋರಾಡಬೇಕು. ಬೆಟ್ಟದಂಥ ಮುಳ್ಳಿನ ದಾರಿಯಲ್ಲಿ ನಡೆಯಬೇಕಾದ ಪರಿಸ್ಥಿತಿಗಳು ಬರಬಹುದು. ಅಂಥ ಸನ್ನಿವೇಶ ಎದುರಾದರೆ ಎಡವಿ ಬೀಳದಂತೆ ಕಾಪಾಡುವವನು ನಮ್ಮ ದೇವರು, ಆತನು ನಮ್ಮ ಸಂಗಡ ಇರುತ್ತಾನೆ. ಇದು ಮಾತ್ರವಲ್ಲ, ದೇವರ ವಾಕ್ಯದ ಪ್ರಕಾರ ನಮ್ಮ ಕೋಟೆಗೆ ಕಬ್ಬಿಣದ ಬಾಗಿಲುಗಳು ಮತ್ತು ಅಗುಳುಗಳು ಇರುವವು ಎಂದು ಬರೆಯಲ್ಪಟ್ಟಿದೆ. ಇದರ ಅರ್ಥ ನಮ್ಮ ಬಂಡೆಯು ಕೋಟೆಯು ಆಗಿರುವ ದೇವರು ನಮ್ಮನ್ನು ಎಲ್ಲ ಸ್ಥಿತಿಗಳಲ್ಲಿ ಕಾಪಾಡಲು ಶಕ್ತನಾಗಿರುತ್ತಾನೆ. ವೈರಿಯ ಬಾಣಗಳು ಎಷ್ಟೇ ಬಲವಾಗಿದ್ದರೂ, ಆತನು ನಮ್ಮನ್ನು ಯಾವ ವಿಧದಲ್ಲಿ ಎದುರಿಸಲು ಪ್ರಯತ್ನಿಸಿದರೂ ನಮಗೇನೂ ಸಂಭವಿಸುವುದಿಲ್ಲ. ಜಲರಾಶಿಯನ್ನು ಹಾದು ಹೋಗುವಾಗ, ಬೆಂಕಿಯಲ್ಲಿ ನಡೆಯುವಾಗಲೂ ಕ್ರಿಸ್ತನು ನಮಗೆ ಬಲವಾದ ದುರ್ಗವಾಗಿದ್ದು ನಮ್ಮನ್ನು ಕಾಪಾಡುತ್ತಾನೆ. 1862 ಮಾರ್ಚ್ 26 ಅಮೆರಿಕದ ನಾಗರಿಕ ಯುದ್ಧದ ಒಂದು ಸಂದರ್ಭ. ಇಡೀ ದೇಶ ಯುದ್ಧದ ಭೀತಿಯಲ್ಲಿ ಮುಳುಗಿತ್ತು. ಜೋಸೆಫ್ ಗಿಲ್ಮೋರ್ ಎಂಬ ಸೇವಕರು ಅಂದಿನ ಭಾನುವಾರದ ಆರಾಧನೆಯಲ್ಲಿ ದೇವರ ವಾಕ್ಯವನ್ನು ಹಂಚುವಾಗ 23ನೆಯ ಕೀರ್ತನೆಯ ವಿಷಯವಾಗಿ ಬೋಧಿಸಿದರು. ಜನರು ವೈರಿ ಗುಂಪನ್ನು ಮತ್ತು ಯುದ್ಧ ಭೂಮಿಯನ್ನು ನೋಡದೆ ತಮ್ಮನ್ನು ಕಾಯುವ ಒಳ್ಳೆಯ ಕುರುಬನಾದ ದೇವರನ್ನು ದೃಷ್ಟಿಸಿ ನೋಡುವಂತೆ ಪ್ರೋತ್ಸಾಹಿಸಿದರು. ಆರಾಧನೆಯ ನಂತರ ತಮ್ಮ ಸ್ನೇಹಿತರ ಮನೆಯಲ್ಲಿ ಸಹಭೋಜನ ಮಾಡುವಾಗ ದೇವರಾತ್ಮನ ಪ್ರೇರಣೆಯಿಂದ ಒಂದು ಸಂಗೀತವನ್ನು ರಚಿಸಿದರು. ಅದರಲ್ಲಿ ಹೀಗೆ ಇದೆ: ಕಾಪಾಡುವವ ದೇವರೇ, ಸಂತೋಷವುಳ್ಳ ಯೋಚನೆ, ನಾವೆಲ್ಲಿ ಹೇಗೆ ಇದ್ದರೂ ಕಾಪಾಡುವವನಾತನು. ಕಾಪಾಡುವವ ದೇವರೇ, ತನ್ನ ಸ್ವಹಸ್ತದಿಂದಲೇ ಅಧೈರ್ಯ ಬಿಟ್ಟು ನಂಬುವೆ. ಕಾಪಾಡುವವ ದೇವರೇ, ಒಂದೊಂದು ವೇಳೆ ದುಃಖವು, ಒಂದೊಂದು ವೇಳೆ ಸುಖವು ಹೇಗಿದ್ದರೂ ನಿಶ್ಚಿಂತೆಯೇ, ಕಾಪಾಡುವವ ದೇವರೇ ಎಂಬುದೇ. ಹೌದು ಪ್ರಿಯರೇ, ನಮ್ಮ ದೇವರು ಎಲ್ಲ ಸಮಯದಲ್ಲಿಯೂ ಎಲ್ಲ ಸ್ಥಿತಿಯಲ್ಲಿ ನಮ್ಮನ್ನು ಕಾಯ್ದು ಕಾಪಾಡುವ ದೇವರಾಗಿದ್ದಾನೆ. ಆದ್ದರಿಂದ ಈಗಿರುವಂಥ ಪರಿಸ್ಥಿತಿಯಲ್ಲಿ ಭಯಪಡುವ ಅವಶ್ಯವಿಲ್ಲ. ಆದರೆ ನಮ್ಮ ಸುರಕ್ಷತೆಯ ವಿಷಯದಲ್ಲಿ ನಾವು ಎಚ್ಚರವಾಗಿರಬೇಕು. ಮೇಲಿನ ಭಾಗದಲ್ಲಿ ಮತ್ತೊಂದು ವಿಶೇಷವಾದ ವಾಗ್ದಾನವಿದೆ: ನೀವು ಇರುವವರೆಗೆ ನಿಮಗೆ ಬಲವು ಇರುವುದು ಎಂಬುದಾಗಿ. ಈ ವಾಕ್ಯ ನಿಜವಾಗಲೂ ನಮ್ಮನ್ನು ಉಜ್ಜೀವಿಸುವ ಮಾಡುವಂಥದ್ದಲ್ಲವೇ? ಈ ವಾಗ್ದಾನ ಕೇವಲ ಕೆಲವು ದಿನಗಳಿಗಾಗಿ ಅಲ್ಲ, ಅಥವಾ ಕೆಲವು ವರ್ಷಗಳಿಗಾಗಿ ಅಲ್ಲ, ಜೀವಾಂತ್ಯದವರೆಗೆ ಕ್ರಿಸ್ತನು ನಮ್ಮ ಬಲವಾಗಿರುತ್ತಾನೆಂಬ ದೊಡ್ಡ ಭರವಸೆ ಮತ್ತು ವಾಗ್ದಾನ. ಪೌಲನು ಹೇಳುವ ಪ್ರಕಾರ, ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆಗಲೇ ಬಲವುಳ್ಳವನಾಗಿದ್ದೇನೆ. ಬಲಹೀನತೆಯಲ್ಲೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ. ಹಾಗಾದರೆ ಆ ಬಲ ಯಾವುದು? ಅದುವೇ ಕ್ರಿಸ್ತನ ಬಲ. ಕ್ರಿಸ್ತನ ಬಲ ಯಾವ ಸಮಯದಲ್ಲಿ ನಮಗೆ ಸಹಾಯಕವಾಗುತ್ತದೆ? ನಾವು ಅನಾರೋಗ್ಯಗಳಲ್ಲಿರುವಾಗ ಆತನು ನಮಗೆ ಯಹೋವ ರಾಫನಾಗಿ, ಅಂದರೆ ಆರೋಗ್ಯದಾಯಕನಾಗಿ ನಮ್ಮ ಸಂಗಡ ಇರುವನು. ಆರ್ಥಿಕ ಮುಗ್ಗಟ್ಟು ನಮ್ಮನ್ನು ಎದುರಾದರೆ ಯೇಸು ನಮ್ಮ ಯಹೋವ ಈರಿಯಾಗಿ ನಮ್ಮ ಅಗತ್ಯತೆಗಳನ್ನು ಪೂರೈಸುವನು. ವೈರಿಯ ವಿರುದ್ಧವಾಗಿ ಹೋರಾಡಬೇಕಾಗಿದ್ದಲ್ಲಿ ಯಹೋವ ನಿಸ್ಸಿಯಾಗಿ ಆತನು ನಮಗೆ ಜಯವನ್ನು ಒದಗಿಸುವನು. ಮುಂದಿನ ದಿನಗಳಲ್ಲಿ ನಾವು ಯಾವ ಮಾರ್ಗದಲ್ಲಿ ನಡೆಯಬೇಕು, ಏನು ಮಾಡಬೇಕು, ನಮ್ಮ ಉದ್ಯೋಗ ಹೇಗೆ, ನಮ್ಮ ಭವಿಷ್ಯ ಹೇಗೆ, ಆರ್ಥಿಕ ಪರಿಸ್ಥಿತಿ ಹೇಗೆ, ನಾನು ಎಲ್ಲಿರಬೇಕು ಎಂಬುದಾಗಿ ಯೋಚಿಸಬೇಕಾಗಿಲ್ಲ. ಕ್ರಿಸ್ತನು ಯಹೋವ ರೋಹಿಯಾಗಿ, ಅಂದರೆ ನಮ್ಮ ಒಳ್ಳೆ ಕುರುಬನಾಗಿ ನಾವು ನಡೆಯಬೇಕಾದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುತ್ತಾನೆ. ಕಾರ್ಗತ್ತಲು, ಕಷ್ಟಗಳು, ಇಕ್ಕಟ್ಟಾದ ಸ್ಥಿತಿಗಳು ನಮ್ಮನ್ನು ಎದುರಾದರೆ ಆತನು ಸರ್ವಶಕ್ತನಾಗಿ, ಅಂದರೆ ಎಲ್ ಶಡಾಯಾಗಿ ನಮ್ಮನ್ನು ಮುಂದೆ ನಡೆಸುವವನಾಗಿದ್ದಾನೆ. ಈ ಪ್ರಪಂಚ ಅಶುದ್ಧತೆಯಿಂದ ಕೂಡಿರುವಂಥ ಸ್ಥಳ. ಇಲ್ಲಿ ಕ್ರಿಸ್ತನ ಮಕ್ಕಳೆನಿಸಿಕೊಳ್ಳುವ ನಾವೊಬ್ಬರೂ ಪರಿಶುದ್ಧವಾದ ಜೀವಿತವನ್ನು ನಡೆಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಅದು ನಮ್ಮ ಸ್ವಂತ ಪ್ರಯತ್ನದಿಂದ ಸಾಧ್ಯವಿಲ್ಲ. ಯಹೋವ ಮಕ್ಕದೇಶ್, ಅಂದರೆ ನಮ್ಮನ್ನು ಶುದ್ಧ ಮಾಡುವ ದೇವರು ನಮ್ಮನ್ನು ಪರಿಶುದ್ಧತೆಯಲ್ಲಿ ಜೀವಿಸಲು ಸಹಾಯ ಮಾಡುವ ಶಕ್ತನಾಗಿದ್ದಾನೆ. ಮುಂದಿನ ದಿವಸಕ್ಕೆ ಏನು ಅಗತ್ಯವಿದೆ, ಅದು ಈಗಾಗಲೇ ದೇವರು ನಮಗೆ ಅನುಗ್ರಹಿಸಬೇಕೆಂಬುದು ನಮ್ಮ ಅಪೇಕ್ಷೆಯಾಗಿರುವುದು. ಆ ಸಮಯಕ್ಕೆ ಸರಿಯಾಗಿ ದೇವರು ನಮ್ಮ ಎಲ್ಲ ಕೊರತೆಗಳನ್ನು ಖಂಡಿತವಾಗಿಯೂ ನೀಗಿಸ್ತಾನೆ. ಪ್ರಿಯರೇ, ಇಂಥ ಒಳ್ಳೆಯ ಹಾಗೂ ದೊಡ್ಡ ದೇವರು ನಮಗಿರುವುದರಿಂದ ಮುಂದಿನ ದಿನಗಳಲ್ಲಿ, ಮುಂದಿನ ಎಲ್ಲ ಕ್ಷಣಗಳಲ್ಲಿ ಆತನನ್ನು ದೃಷ್ಟಿಸುತ್ತಾ ಮುಂದೆ ಸಾಗೋಣ. ಪರಿಸ್ಥಿತಿಗಳನ್ನು ನೋಡುವುದು ಬೇಡ, ಪರಿಸ್ಥಿತಿಗಳನ್ನು ಬದಲಾಯಿಸುವ ದೇವರನ್ನು ನೋಡೋಣ. ಆತನ ಮೇಲೆ ವಿಶ್ವಾಸ ಇಡೋಣ. ಎಲ್ಲ ವಿಷಯದಲ್ಲಿ ಆತನನ್ನೇ ಆತುಕೊಳ್ಳೋಣ. ಕರ್ತನ ಕೃಪೆಗಾಗಿ ಮೊರೆ ಇಟ್ಟು ಕಷ್ಟದಲ್ಲಿರುವ ಇತರರಿಗಾಗಿ ಪ್ರಾರ್ಥಿಸೋಣ. ಮುಂದಿನ ಎಲ್ಲ ದಿನಗಳು ಕ್ರಿಸ್ತನ ಶುಭವು ಕೃಪೆಯು ನಮ್ಮೊಬ್ಬೊಬ್ಬರನ್ನು ಹಿಂಬಾಲಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಹೆಚ್ಚಿನ ಮಾಹಿತಿಗಾಗಿ ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606463.